ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாமகிரகணாதேவா நிவஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜானரசார்ணசே உத்துங்கவாத்தரங்காய மத்வதுர்கார்த்தயே நம. குருமகில குணஜம் சத்குண ஏகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்பூதகஷ்டம் ஹயமுகபதநிஷ்டம் மாம் பஜந்தி ப்ரபன்னாஹ. பூஜ்யாய ராகவேந்திராய சத்யதர்மரதாய ச தததாம் கல்பவ்ருக்ஷாய நமதாம் காமதேனவே. ஆபாதமௌலிபர்யந்தம் குருணாம் ஆகிருதிம் ஸ்மரேத் தேன விக்னாஹ ப்ரணஷ்யந்தி சித்யந்தி ச மனோரதாஹ. ஸ்ரீ குருப்யோ நம. ஹரி ஓம். ஓம் ஜன்மாப்ஜஸ்ய யதோன்வஜாதிதரதஶ்சார்த்தேஷ்வவிக்னஸ்வராட் தேனே ப்ரஹ்மஹ்ருதாயாதிகவயே முக்யந்தி யம் சூரயஃ தேஜோ வாரி மிருதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்தகுஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். சௌச்சம் தப திதிக்ஷாஞ்ச மௌனம் ஸ்வாத்யாயமாஜபம் ப்ரஹ்மச்சரியம் அஹிம்சாஞ்ச சமத்வம் த்வந்த்வசன்னயோ. ಶೌಚವು ನಮಗಿರಬೇಕು, ಇಲ್ಲದಿದ್ದರೆ ಭಗವಂತನ ಸೇವಾ ನಮಗಾಗಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಶೌಚಂ ಅಂದರೆ ಅದಕ್ಕೆ ಹೇಳುತ್ತಾರೆ ಮೃತ್ ಜಲಾಭ್ಯಾಮ. ಸಾಮಾನ್ಯವಾಗಿ ನಾವು ಮೃತ್ತಿಕಾ ಶೌಚ ಎಂಬುದಕ್ಕೆ ತಂಡೆಗೆ ಹೋಗಲ್ಲ. ಬೆಳಿಗ್ಗೆ ಎಂದರೆ ಯಾವಾಗ ನಾವು ಮಲಮೂತ್ರ ವಿಸರ್ಜನೆ ಮಾಡುತ್ತೇವೋ ಅವಾಗೆಲ್ಲ ಮೃತ್ತಿಕಾ ಶೌಚ ಮಾಡಲೇಬೇಕು. ಇಲ್ಲದಿದ್ದರೆ ನಾವು ಮಾಡಿದ ಪುಣ್ಯ ಸೋರಿ ಹೋಗುತ್ತೆ. ಆ ಮತ್ತೆ ಪ್ರಶ್ನೆ ಬರುತ್ತೆ, ಪಾಪ ಮಾಡಿದಾಗ ಅದಕ್ಕೆ ಮೃತ್ಯುಕಾ ಶೌಚ ಮಾಡಿಕೊಂಡಿರೋದಲ್ವಾ? ಪಾಪ ಮಾಡೋ ಕಾಲಕ್ಕೆ ಮೃತ್ಯುಕಾ ಶೌಚ ಮಾಡದಿದ್ದರೆ ಅದೇನು ಸೋರಿ ಹೋಗಲ್ವಾ? ಅಂದ್ರೆ ಗಟ್ಟಿಯಾಗಿರುತ್ತೆ. ಅದು ಹೇಗೆ ಪುಣ್ಯ ಮಾತ್ರ ಮೃತ್ಯುಕಾ ಶೌಚ ಮಾಡಿಕೊಳ್ಳದಿದ್ರೆ ಸೋರಿ ಹೋಗೋದೇನು? ಪಾಪ ಮಾತ್ರ ಗಟ್ಟಿಯಾಗಿರೋದೇನು ಅಂದ್ರೆ ಅದರ ಧರ್ಮ ಅದೇ, ಇದರ ಧರ್ಮ ಇದೆ. ಪುಣ್ಯ ನಿಲ್ಲಬೇಕಾ? ಮೃತ್ತಿಕಾ ಶೌಚ ಮಾಡಿಕೊಳ್ಳಬೇಕು. ತದನಂತರ ಜಲದಿಂದ ವಿಶೇಷವಾಗಿರತಕ್ಕಂಥ ಸ್ನಾನಾದಿಗಳನ್ನ ಶೌಚಾದಿಗಳನ್ನ ಮಾಡಿಕೊಳ್ಳಲೇಬೇಕು. ಇನ್ನ ಶೌಚಂ ತಪಃ ಅಂದ್ರು. ತಪಸ್ಸು ಅಂದ್ರೆ ಏನು? ಭಗವಂತನ ಕುರಿತಾದ ಆಲೋಚನೆ ಸದಾ ಇರಬೇಕು. ತಿತಿಕ್ಷಾ, ತಿತಿಕ್ಷಾ ಎಂಬ ಶಬ್ದಕ್ಕೆ ಒಳ್ಳೆ ಅರ್ಥವನ್ನ ಕೊಡ್ತಾರೆ. ಸಹನಶಕ್ತಿ ಅಂತ. ಸಹನಶಕ್ತಿ ಅಂದ್ರೆ ಏನಿಲ್ಲಿ ಅಂದ್ರೆ ಉತ್ತಮ ಅಪರಾಧ ಸಹನ. ನಮಗಿಂತ ದೊಡ್ಡವರು ನಮಗೇನಾದರೂ ತೊಂದರೆ ಕೊಟ್ಟರೆ ಅದನ್ನು ಸಹಿಸಿಕೊಂಡಿರುವುದೇ ತಿತಿಕ್ಷಾ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ಯದ್ಯಪಿ ಅವರು ಯೋಗ್ಯರಾಗಿರ್ತಾರೆ, ಏನೋ ಒಂದು ಸಂದರ್ಭ ಬರುತ್ತೆ, ಅವರಿಂದ ನಮಗೆ ತೊಂದರೆ ಆಗ್ತಾ ಇರುತ್ತೆ. ಅಂತಹ ಕಾಲಕ್ಕೆ ಅವರ ಮೇಲೆ ಖಡ್ಗ ಎತ್ತಿ ಹೋಗಬಾರದು, ಅದನ್ನು ತಿತಿಕ್ಷಾ ಅಂದು. ಇನ್ನು ಸಾಮಾನ್ಯವಾಗಿ ಸಂಸಾರದಲ್ಲಿ ಬರತಕ್ಕಂಥ ನಾನಾ ತೊಂದರೆಗಳು ಅವುಗಳನ್ನು ಸೇವಿಸಿಕೊಂಡಿರುವುದು ತಿತಿಕ್ಷಾ. ಮೌನ, ಮೌನ ಅಂದ್ರೆ ವ್ಯರ್ಥ ಆಲಾಪ ವಿವರ್ಜನ. ಬರೀ ಸುಮ್ಮನೆ ಹರಟೆ ಇರುತ್ತಲ್ಲ ಅದನ್ನು ಸರ್ವಥಾ ಮಾಡಬಾರದು. ಸುಮ್ಮನೆ ನೀವೆಲ್ಲ ಹೇಳ್ತೀರಾ, ಏನೋಪ್ಪ ನಮ್ಮ ಪಾಡಿನ ಒಂದು ದಿನಕ್ಕೊಂದು ಎರಡು ಗಂಟೆ ಹೊತ್ತು ಮಾತಾಡ್ತೀವಿ, ಖುಷಿಯಾಗಿ ಮಾತಾಡ್ತೀವಿ, ಅದರಿಂದ ಸಂತೋಷ. ಏನು ಯಾರು ಪಕ್ಕ ಮನೆಯವರು ಕಾಣಿಸಿದ್ರು, ಎದುರು ಮಾಡಿ ಕಾಣಿಸಿದ್ರು, ಕೆಲವೊಬ್ರು ನೋಡ್ತಾ ಇರ್ತೀವಿ, ನೋಡ್ತಾ ಇರ್ತಾರೆ. ಆ ಹದ್ದು ಮೀನಿಗಾಗಿ ಕಾದಂತೆ ಯಾರು ಕಾಣಿಸ್ತಾರಾ ಅಂತ ನೋಡ್ತಾರೆ. ಯಾರು ಕಾಣಿಸಿದ್ರು ಕೂಡ ಥಟ್ ಅಂತ ಹಿಡಿದು ಬಿಟ್ಟು ಮಾತಾಡಿಸಿ 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 ಇನ್ನ ಬಿಡ್ರಪ್ಪ ಅಂಬವರೆಗೂ ಹೊರಟೋಗ್ತಾರೆ. ಕೇಳ್ತಾರೆ, ಯಾಕೆ ಹೀಗಿರಬಾರ್ದ, ನಮ್ಮ ಪಾಣ ಮಾತಾಡಬಹುದಲ್ಲ ಅಂದ್ರೆ ಕೇಳ್ತಾರೆ. ಶಬ್ದ, ಬಾಯಿಯಿಂದ ಬರುವ ಪ್ರತಿಯೊಂದು ಶಬ್ದ ಭಗವಂತನ ಸ್ವತ್ತು. ಆ ಭಗವಂತನ ಸ್ವತ್ತನ್ನ ನಾವು ಭಗವಂತನಿಗಾಗಿ ವಿನಿಯೋಗ ಮಾಡಬೇಕು. ಬಾಯಿಂದ ಬರುವ ಪ್ರತಿಯೊಂದು ಶಬ್ದವನ್ನ ದೇವರನ್ನ ಸ್ತೋತ್ರ ಮಾಡಲಿಕ್ಕೆ, ದೇವರ ಪೂಜಾದಿಗಳಿಗೆ ಬಳಸಬೇಕಷ್ಟೆ. ಇಲ್ಲ, ಜೀವನಕ್ಕೆ ಬಳಸಬೇಕಲ್ಲ ಅಂದ್ರೆ ಎಷ್ಟು ಕಡಿಮೆ ಬಳಸಿದರೆ ಕೆಲಸ ಆಗುತ್ತೋ ಬದುಕು ಅಷ್ಟೇ ಬಳಸಬೇಕು. ಹರಟೆ ಹೊಡೆದರೆ ಇನ್ನೇನು ಯಾರನ್ನ ಚೂರಿ ಹಾಕಬೇಕಾಗಿಲ್ಲ, ಯಾರಿಗೂ ದ್ರೋಹ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಹರಟೆ ಹೊಡೆಯುತ್ತಾ ಕೂತ್ರೆ ಸಾಕು ದಿನಾಗೆ. ಹಾ, ಅದಕ್ಕೊಂದು ಸಪರೇಟ್ ಸೆಕ್ಷನ್ ನರಕದಲ್ಲಿ ಬೇರೆ ಇದೆ ಅಂತ ಹೇಳ್ತಾರೆ. ಭಗವಂತ ಕೊಟ್ಟ ಮಾತನ್ನ ದುರುಪಯೋಗ ಮಾಡಿದ್ದು ಎಂಬ ದೊಡ್ಡ ತಪ್ಪು. ನಂತರ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಏನು? ವೇದಾದಿಗಳ ಅಧ್ಯಯನ, ವೇದ ಶಾಸ್ತ್ರಗಳ ಅಧ್ಯಯನ, ಅಥವಾ ಯಾರ್ಯಾರಿಗೆ ತಕ್ಕಂತೆ ಪ್ರವಚನ ಕೇಳೋದು, ಭಗವಂತನ ಕುರಿತು ತಿಳಿಯೋದು. ಆರ್ಜವಂ. ಆರ್ಜವ ಅಂದ್ರೆ ಏನು ಹೇಳುತ್ತಾರೆ? ಸತಾಂ ಬುದ್ಧನುಸರಣ. ದೊಡ್ಡವರು ಏನು ಹೇಳುತ್ತಾರೆ, ಜ್ಞಾನಿಗಳಾದವರು, ಅವರನ್ನ ಅನುಸರಿಸಿ ನಾವು ಹೊರಡೋದೇ ಆರ್ಜವ ಅಂದ್ರು. ಬ್ರಹ್ಮಚರ್ಯಂ. ಬ್ರಹ್ಮಚರ್ಯ ಅಂದ್ರೆ ಭಗವಂತನಲ್ಲೇ ಮನಸ್ಸಿಟ್ಟಿರೋದು, ಬ್ರಹ್ಮನಲ್ಲಿ ಚರಿಸುವುದು ಬ್ರಹ್ಮಚರ್ಯ. ಇನ್ನೊಂದು ಬ್ರಹ್ಮಚರ್ಯ, ಯಾವ ಯಾವ ಕಾಲದಲ್ಲಿ ಬ್ರಹ್ಮಚರ್ಯ ಆಚರಣೆ ಮಾಡಬೇಕೋ ಅಲ್ಲಿ ಬ್ರಹ್ಮಚರಣೆ ಆಚರಣೆ ಮಾಡ. ಇನ್ನ ಸುಖ ದುಃಖಯೋ ಸಮತ್ವ ಅಂದ್ರು. ಸುಖ ದುಃಖಗಳ ಸಮತ್ವ ಅಂದ್ರೆ ಏನು ಎಂದು ಹೇಳುತ್ತಾರೆ? ಸುಖ ದುಃಖಯೋ ಪ್ರಾಪ್ತಯೋರಪಿ ಸಮತ್ವಂ ತತ್ ಪ್ರಾಪ್ತ ವಿಕಾರಾಭಾವ. ಸುಖ ಬಂದರೂ ಹಿಗ್ಗೋದಿಲ್ಲ, ದುಃಖ ಬಂದರೂ ಕುಗ್ಗೋದಿಲ್ಲ. ಈ ಎರಡೂ ವಿಶೇಷವಾಗಿ ಯಾರಿಗಿರುತ್ತೋ ಅವರು ಸುಖ ದುಃಖಗಳಿಗೆ ಸಮಾನರಾದವರು. ಅರ್ಥ ಆಗಲ್ಲ ನಮಗೆ. ಸುಖ ಬಂದಾಗ ಹಿಗ್ಲೇಬೇಕು ಹಿಗ್ಗುತ್ತೀವಿ, ದುಃಖ ಬಂದಾಗ ಕುಗ್ಲೇಬೇಕು ಕುಗ್ಗುತ್ತೀವಿ, ಮತ್ತೆ ಎರಡೂ ಇಲ್ಲದೆ ಇರಬೇಕು ಅಂದ್ರೆ ಹೇಗೆ ಸಾಧ್ಯ? ಎರಡನ್ನು ಸಮಾನವಾಗಿ ನೋಡಬೇಕು ಅಂತ ಹೇಳ್ತೀರಲ್ಲ, ಸುಖ ದುಃಖಗಳನ್ನ ಸಮಾನವಾಗಿ ನೋಡೋದು ಅಂದ್ರೆ ಏನು ಅಂತ ಮತ್ತೆ ಪ್ರಶ್ನೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ತುಂಬಾ ಸುಂದರವಾಗಿ ಉತ್ತರ ಕೊಡ್ತಾರೆ. ಸುಖ ಬಂದ್ರೆ ಹಿತ ಆಗ್ತಾ ಇದೆ, ದುಃಖ ಬಂದ್ರೆ ತಡಿಲಿಕ್ಕಾಗ್ತಾ ಇಲ್ಲ. ಅಂತಹ ಕಾಲಕ್ಕೆ ಸುಖ ದುಃಖಗಳನ್ನ ಸಮಾನವಾಗಿ ನೋಡೋದು ಹೇಗೆ ಅಂದ್ರೆ ಆ ಥರ ಅಲ್ಲ. ಸುಖ ಬಂದರೂ ದೇವರ ನೆನಪು ಹೋಗಿಬಿಡುತ್ತೆ, ದುಃಖ ಬಂದರೂ ದೇವರ ನೆನಪು ಹೋಗಿಬಿಡುತ್ತೆ. ಆದ ಕಾರಣ ದೇವರ ನೆನಪನ್ನು ಹಾಳು ಮಾಡುವ ವಿಷಯದಲ್ಲಿ ಸುಖ ದುಃಖಗಳೆರಡೂ ಕೂಡ ಒಂದೇ. ನಮಗೆ ಇಡೀ ಜೀವನದ ಗುರಿ ಏನು? ದೇವರ ನೆನಪೆ. ಸದಾ ದೇವರ ನೆನಪು ಬರೋದೇ ಜೀವನದ ಗುರಿಯಾದಾಗ ಆ ದೇವರ ನೆನಪು ಬರಲಿಕ್ಕೆ ಇದ್ದ ಸುಖವೂ ಆ ನೆನಪನ್ನು ಹಾಳು ಮಾಡುತ್ತೆ, ದುಃಖವೂ ಹಾಳು ಮಾಡುತ್ತೆ. ಅಂತಹ ಕಾಲಕ್ಕೆ ಎರಡೂ ಒಂದೇ ನನಗೆ ಅಂತ ಸುಖ ಬಂದಾಗಲೂ ದುಃಖ ಬಂದಾಗಲೂ ದೇವರ ಪಾದವನ್ನ ಬಿಡದೆ ನೆನೆಯುತ್ತಾ ಈ ಬಂದದ್ದು ಈ ಭಗವಂತನ ನೆನಪಿಗೆ ಶತ್ರು ಅಂತ ನೋಡುವಂತ ಯಾರಿರ್ತಾರೆ ಅವರನ್ನ ಸಮರ ಆದವರು ಅಂತ ಕರೆಯುತ್ತಾರೆ. ಇನ್ನ ಲಕ್ಷಣವಾಗಿ ಹೇಳ್ತಾ ಇದ್ದಾರೆ, ಸರ್ವತ್ರ ಆತ್ಮ ಈಶ್ವರಾಂ ವೀಕ್ಷಾಂ ಕೈವಲ್ಯಂ ಅನಿಕೇತನಂ ವಿವಿಕ್ತ ಚೀರವಸನಂ ಸಂತೋಷಂ ಏನ ಕೇನಚಿತ್. ಸರ್ವತ್ರ ಆತ್ಮ ಈಶ್ವರ ಅನ್ವೀಕ್ಷಾಂ ಅಂದ್ರೆ ಅದಕ್ಕೆ ಹೇಳುತ್ತಾರೆ, ಸರ್ವತ್ರ ದೇಶಕಾಲಾದಿಷು ಆತ್ಮನಃ ಸ್ವಾಮಿನಃ ಈಶ್ವರಸ್ಯ ಅನ್ವೀಕ್ಷ ಮಹಾತ್ಮ್ಯ ಅನುಕೂಲ ನಿರೀಕ್ಷಣಂ. ಅಂದ್ರೆ ಯಾವಾಗ್ಲೂ ಕೂಡ ಭಗವಂತನ ಮಹಾತ್ಮ್ಯವನ್ನ ನೋಡತಕ್ಕ ಕಣ್ಣು ದೃಷ್ಟಿ ಬೆಳೆಯಬೇಕು. ಅರ್ಥ ಚಿಕ್ಕ ಚಿಕ್ಕ ದೃಷ್ಟ, ನಮ್ಮಲ್ಲಿ ಹೆಚ್ಚೇನು ಬೇಕಾಗಿಲ್ಲ. ಯಾರು ಒಳ್ಳೆ ಹಾಡು ಹೇಳಿದ್ರು ಮನಸ್ಸು ಅವರೇ ಚೆನ್ನಾಗಿ ಹೇಳಿದ್ರು, ಆದ್ರೆ ಚೂರು ನೋಡಬಹುದಲ್ಲ ಸ್ವಾಮಿ ಹೇಳಿಸಿದ ಅವರಿಂದ ದೇವರನ್ನ ನೋಡೋದಲ್ಲಿ ಬಂತು. ಅಡಿಗೆ ಬಹಳ ಚೆನ್ನಾಗಿ ಮಾಡಿದ್ರು, ಅವರೇ ಅಡಿಗೆ ಚೆನ್ನಾಗಿ ಮಾಡಿದ್ರು, ಅವ್ರನ್ನ ಆ ಅಡಿಗೆ ಅವ್ರು ನೋಡಿ ಬಹಳ ಚೆನ್ನಾಗಿ ಮಾಡ್ತಾರೆ, ಸ್ವಾಮಿ ಅವರಿಂದ ಮಾಡಿಸ್ತಾ ಇದ್ದಾನೆ ಅಂತ ಅದು ಬೇರೆ. ಹಾಗೆ ಎಲ್ಲೆಲ್ಲಿ ಒಳ್ಳೆ ಒಳ್ಳೆ ಗುಣಗಳು ಕಾಣತಾ ಬರುತ್ತೆ ಜನರಲ್ಲಿ, ಅಲ್ಲಲ್ಲೇ ಭಗವಂತನನ್ನ ಹುಡುಕ್ತಾ ಹೋಗೋದು. ಎಲ್ಲೆಲ್ಲಿ ಏನು ಕಾರ್ಯ ಆಗ್ತಾ ಇದೆ ಅಲ್ಲಿ ಭಗವಂತನನ್ನೇ ಹುಡುಕ್ತಾ ಹೋಗೋದು. ಅಷ್ಟು ಮಾತ್ರ ಅಲ್ಲ, ಯಾರು ನಮ್ಮನ್ನ ಬೈತಾರೆ ಅಲ್ಲೂ ಭಗವಂತನನ್ನೇ ನೋಡೋದು. ಇವರು ಗೊಂಬೆ ಅಂತೆ, ನನ್ನ ಕರ್ಮಾನುಸಾರ ಭಗವಂತ ಬಯಸ್ತಾ ಇದ್ದಾನೆ ಅಂತ ಸುಮ್ಮನೆ ಇದ್ದು ಬಿಡೋದು ಕೂಡ ಈ ಭಗವಂತನ ಸರ್ವತ್ರದಲ್ಲಿ ನೋಡೋದು ಎಂಬುದರಲ್ಲೇ ಬರುತ್ತೆ. ಅದಿರಲ್ಲ ನಮಗೆ, ಮಿಕ್ಕದಲ್ಲಿ ನೋಡ್ತೀವಿ. ನಮ್ಮನ್ನ ಬೈಯುವರಲ್ಲಿ, ನಮಗೆ ದ್ವೇಷ ಮಾಡುವರಲ್ಲಿ ನಾವು ಭಗವಂತನ ನೋಡಕ್ಕೆ ನೆನಪೇ ಆಗಲ್ಲ. ಅವರೇ ಬೈದ್ರು, ಅವರೇ ಬೈದ್ರು, ಅವರೇ ಶತ್ರುತ್ವ, ಅವರದ್ದೇ 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 ಅಂತ ಇರ್ತೀವಿ ನಾವು. ಯಾಕೆ? ಎಲ್ಲಾ ಗೊಂಬೆಗಳೇ. ಭಗವಂತ ನಮ್ಮ ಕರ್ಮಾನುಸಾರ ಅವರೆಂಥ ಕ್ರೂರನಾಗಿದ್ರು ಕೂಡ ನಮ್ಮ ಪ್ರಾರಬ್ಧದಲ್ಲಿ ಆ ದುಃಖ ಪಡೋದಿಲ್ಲವ? ಅವ್ರನ್ನ ಸುಮ್ಮನೆ ಇಟ್ಟು ಕಳಿಸಿಬಿಡುತ್ತಾನೆ. ನಮಗೆ ದುಃಖ ಇತ್ತ ಅವರನ್ನು ತೊಂದರೆ ಕೊಡಿಸ್ತಾನೆ. ಆದ್ದರಿಂದ ಅದು ಪರಿಹಾರ ಆಗಬೇಕಾದ್ರೆ ಏನು ಮೂಲ ಅಂದರೆ ನಮ್ಮದೇ ಏನೋ ಪಾಪ ಕೂತಿದೆ, ಅದು ಪರಿಹಾರ ಮಾಡಿಕೋಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾನೆ. ನಂತರ ಭಗವಂತನನ್ನ ಚಿಂತನೆ ಮಾಡಲಿಕ್ಕೆ ಹೋದ ಅವರಿಗೆ ಇನ್ನೊಂದೇನು ಬೇಕು, ಕೈವಲ್ಯಂ ಅನಿಕೇತನಂ. ಕೈವಲ್ಯಂ ಅಂದರೆ ಕೇವಲ ಏಕಾಂತಿತ್ವಂ. ಆದಷ್ಟು ನಾವು ಎಲ್ಲ ಜನರ ಜೊತೆಗೆ ಬೆರೆಯಬಾರದು. ಯಾಕ್ರಿ, ಒಬ್ಬರೇ ಕುಟುಂಬಕ್ಕಾಗಿ ತರ ಏನ್ ಮಾಡಬೇಕು? ಒಂದು ನಾಲ್ಕು ಜನ ಇದ್ರೆ ಏನೋ ಮಾತಾಡ್ತಾ ಸಂತೋಷವಾಗಿರ್ಬೋದಪ್ಪ. ಇಲ್ಲ, ಲೋನ್ಲಿ ಆಗಿ ಒಬ್ಬರೇ ಕೂತ್ಕೊಂಡು ಏನ್ ಮಾಡಬೇಕು ಅಂದ್ರೆ, ಇದು ಯಾರಿಗೆ ಹೇಳ್ತಾ ಇದೆ? ಸಾಧನೆ ಮಾಡಬೇಕು ಅನ್ನುವವರಿಗೆ ಈ ಲಕ್ಷಣಗಳು ಹೇಳ್ತಾ ಇದೆ. ಸಾಧನೆ ಪರಿಚಯವೇ ಇಲ್ಲದವರಿಗೆ ಅಯ್ಯೋ ಏನು ಮಾಡಲಿ ಅಂತಿರುತ್ತೆ. ಇಲ್ಲಿ ಹಾಗಲ್ಲ, ಒಬ್ಬರೇ ಇದ್ದು ಭಗವಂತನ ಚಿಂತನೆ ಮಾಡಲಿಕ್ಕೆ ಅನೇಕ ಜನರ ಮಧ್ಯೆ ಇದ್ದರೆ ಆ ಮನಸ್ಸು ತುಂಬಾ ಕದಡಿ ಹೋಗ್ತಾ ಇರುತ್ತೆ. ಒಬ್ಬರೇ ಆದಷ್ಟು ಇದ್ದರೆ ನಮಗೆ ಭಗವಂತನಲ್ಲಿ ಗುರಿ ಬರುತ್ತೆ. ಇನ್ನ ಅನಿಕೇತನಂ, ಅನಿಕೇತನ ಅಂದರೆ ಒಂದೇ ಕಡೆ ಇರಬೇಕು ಎಂಬ ಆಲೋಚನೆ ಬಿಡಬೇಕು. ಅಂದರೆ ಗೃಹಾದಿ ಪರಿತ್ಯಾಗ, ಮನೆ ಮಠ ಎಲ್ಲ ಬಿಟ್ಬಿಡ್ಬೇಕು ಅಂದ್ರು. ಎಲ್ಲಾರಿ ದುಡ್ಡು ಹಾಕಿ ಎಲ್ಲ ಹಾಕಿ ಮನೆ ಕಟ್ಟಿಸಿ ಗೃಹ ಪ್ರವೇಶಗಳೆಲ್ಲ ಮಾಡಿಸ್ತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ, ಮತ್ತೆ ಅಂಥ ಕಾಲಕ್ಕೆ ಮನೆ ಮಠ ಬಿಟ್ಬಿಡ್ಬೇಕು ಅಂತ ಹೇಳ್ತೀರಲ್ಲ ಅಂದ್ರೆ, ಕಟ್ಟಿ, ಏನು ಬೇಕಾದರೂ ಕಟ್ಟಿ, ಅಲ್ಲಿ ಇರಿ, ವಾಸ ಮಾಡಿಕೊಳ್ಳಿ, ಎಲ್ಲ ಚೆನ್ನಾಗಿದೆ, ಅಭಿಮಾನ ಮಾತ್ರ ಇಟ್ಕೋಬೇಡಿ ಅಂದ್ರು. ಅಲ್ಲ, ನಮ್ಮನೆ ಅಂತ ಅಭಿಮಾನ ಬೇಡವಾ ಅಂದ್ರೆ, ಇದ್ರೆ ನಿಮಗೆ ತೊಂದರೆ. ಒಂದು ವೇಳೆ ನಾಳೆ ಇವಾಗಿನೂ ಚೆನ್ನಾಗಿದೆ ಮನೆ ಅಂತ, ನಾಳೆ ಬೆಳಿಗ್ಗೆ ಏನೋ ಪ್ರಾರಬ್ಧ ತಕ್ಕಂತೆ ಹೋಗಿಬಿಟ್ರೆ ಮನೆ, ದುಃಖವೋ ದುಃಖ, ದುಃಖವೋ ದುಃಖ. ಅದಕ್ಕೆ ಸ್ವಾಮಿ ಕೊಟ್ಟ ಮನೆ ಒಳ್ಳೆಯದು, ಗೃಹ ಪ್ರವೇಶ ಮಾಡಿ ಕೂಡಿ, ಯಾವಾಗ ಬೇಕಾದರೂ ತೆಗಿಬಹುದು. ಸ್ವಾಮಿ ಬಾಡಿಗೆ ಮನೆಯಲ್ಲಿ ಹೇಗಿರ್ತೀವೋ ಈ ಮನೆಯಲ್ಲೂ ಹಾಗೇ ಇರೋಣ. ಇದು ಯಾವಾಗ ಬೇಕಾದರೂ ಸ್ವಾಮಿ ಖಾಲಿ ಮಾಡಿಸಬಹುದು, ಬಾಡಿಗೆ ಮನೆ ಓನರ್ ಖಾಲಿ ಮಾಡಿಸ್ತಾನೆ, ಸ್ವಂತ ಮನೆಯನ್ನ ಸ್ವಾಮಿ ಖಾಲಿ ಮಾಡಿಸ್ತಾನೆ ಅಲ್ವಾ. ಇಲ್ಲಿ ಖಾಲಿ ಮಾಡಿಸೋರು ಯಾರಿರಲ್ಲ, ಅವನೇ ನಡೀರಿ ಅಂದಾಗ ಬಿಟ್ಟು ಹೋಗ್ಬೇಕಾಗ್ತದೆ. ಅದು ಅದು ಎಷ್ಟು ಚೆನ್ನಾಗಿ ಕಟ್ಟಿಕೊಂಡಿದ್ರು, ಏನು ಬೇಕು ಏನು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಇರ್ತೀವಿ, ಹೌದಾ, ಅದು ಬೇಕು ಇದು ಬೇಕು ಅಂತ ಸಿಂಪಲ್ ಆಗಿ ಹೊರಗೆ ಬಂದ ನಿಲ್ಬೇಕಾಗ್ತಾ ಇರುತ್ತೆ. ಅಂಥ ಸ್ಥಿತಿ ಬಂದರೂ ಕೂಡ ನಮ್ಮ ಮನಸ್ಸಿನಲ್ಲಿ ದುಃಖ ಇರಬಾರದು ಅಂದ್ರೆ ಮೊದಲಿಂದ ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಸ್ವಾಮಿ ಇಟ್ಟಷ್ಟು ಕಾಲ ಇಲ್ಲಿರ್ತೇನೆ, ಯಾವಾಗ ಹೊರಡು ಅಂದ್ರೆ ಹೊರಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ರೆ ಆ ದುಃಖವೇ ಇರಲ್ಲ ಅಂದ್ರು. ಅದಕ್ಕೆ ಹೇಳ್ತಾರೆ ಅನಿಕೇತನ ಅಂದ್ರೆ ಏನು, ಗೃಹ ಆದಿ ಪರಿತ್ಯಾಗ, ಮನೆ ಮೊದಲಾದ ಬಿಡೋದು ಅಂದ್ರೆ, ಮನೆ ಬಿಟ್ರೆ ಹೇಗೆ ಅಂದ್ರೆ ಹೇಳ್ತಾರೆ ಮನೆ ಬಿಡಬೇಕಾಗಿಲ್ಲ, ತತ್ರ ಅಭಿಮಾನ ತ್ಯಾಗ ಇತ್ಯರ್ಥ. ಅಂದ್ರೆ ಆ ಮನೆಯಲ್ಲಿ ಅಭಿಮಾನವನ್ನ ಬಿಟ್ರೆ ಸಾಕು. ಇನ್ನ ವಿವಿಕ್ತತ್ವಂ ಅಂದ್ರು, ಅಂದ್ರೆ ಹೇಳ್ತಾರೆ ನಾವು ಆದಷ್ಟು ಕೂಡ ವಿವಿಕ್ತ ಚೀರವಸನಂ ಸಂತೋಷಂ ಏನ ಕೇನಚಿತ್ ಅಂತ ಹೇಳ್ತಾ ಇದ್ದಾರೆ. ಚೀರವಸನಂ ಅಂದ್ರೆ ಅಜಿನ ಅಧಿಧಾರಣ, ಅಂದ್ರೆ ವಿಶೇಷವಾಗಿರತಕ್ಕಂಥ ಕೃಷ್ಣಾಜಿನ ಇವೆಲ್ಲವನ್ನು ಕೂಡ ಯಾವ್ಯಾವ ಕಾಲದಲ್ಲಿ ಧಾರಣೆ ಮಾಡಬೇಕೋ ಧಾರಣೆ ಮಾಡಿಕೊಂಡು ಚೆನ್ನಾಗಿರುವುದು ಚೀರವಸನಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಿವಿಕ್ತ ಚೀರವಸನಂ ಅಂದ್ರೆ ಜನಸಂಕುಲ ಪ್ರದೇಶ ಪರಿತ್ಯಾಗ ಅಂದ್ರು. ಜನರು ಎಲ್ಲಿ ಹೆಚ್ಚು ಜನ ಸೇರಿರ್ತಾರೆ ಅದು ಬಿಟ್ಟು ಬಿಡಿ ಅಂದ್ರು. ಹಾಗಾದ್ರೆ ನಾಳಿನ ಮಾತು ಸಂಘಕ್ಕೆ ಬರೋದು ಬಿಟ್ಬಿಡ್ಬೇಕು. ಯಾಕೆ ತುಂಬಾ ಜನ ಸೇರ್ತಾರಲ್ಲ, ತುಂಬಾ ಜನ ಸೇರಿದ ಕಡೆ ಬಿಟ್ಟು ಬಿಡಬೇಕು ಅಂದ್ರೆ ಅರ್ಥ ಭಗವಂತನ ಚಿಂತನ ಮಾಡುವವರು ಕೋಟಿ ಜನ ಇದ್ರೂ ಅಡ್ಡಿ ಇಲ್ಲ, ಅವರ ಮಧ್ಯೆ ಇರಬಹುದು. ಚಿಂತನ ಮಾಡದೇ ಇರುವಂತಹ ಜನರ ಮಧ್ಯೆ ಇರಬಾರದು, ದೂರ ಇರಿ. ಇನ್ನ ಸಂತೋಷಂ ಏನ ಕೇನಚಿತ್, ಸಿಕ್ಕದ್ದರಿಂದ ತೃಪ್ತಿ. ಇನ್ನಾಬೇಕು ಇನ್ನಾಬೇಕು ಇನ್ನಾಬೇಕು, ಎಷ್ಟು ಬಂದರೂ ತೃಪ್ತಿ ಇಲ್ಲ. ಆ ಥರ ಬೇಡ, ಹಾಗಿದ್ರೆ ಏನಾಗುತ್ತೆ, ನಮಗೇ ತೊಂದರೆ ಅಂತ ಹೇಳ್ತಾ ಇದ್ದಾರೆ. ಅವಾಗೆ ದೇವರ ಚಿಂತನೆ ಹೋಗಿಬಿಡುತ್ತೆ, ಆ ಫೆಸಿಲಿಟಿಗಾಗಿ ನಾವು ಒದ್ದಾಡಬೇಕಾಗ್ತದೆ. ಅವಾಗೆ ಮತ್ತು ನಾವು ಒಂದು ಸಂಶಯ ಬರಬಹುದು, ಏನದು ಅಂದ್ರೆ ಏನಪ್ಪ ಬದುಕಿದ್ದೀವಿ, ಒಳ್ಳೆ ಫೆಸಿಲಿಟಿ ಚೆನ್ನಾಗಿ ಇಟ್ಕೋಬೇಕು ಅಂತ ಆಸೆ, ಅದಕ್ಕಾಗಿ ದುಡಿದು ಎಲ್ಲ ಅರೇಂಜ್ ಮಾಡ್ಕೊಂತೀವಪ್ಪ, ಅದಕ್ಕೆ ಸಮಯ ಎಲ್ಲ ಹಾಕ್ತೀವಿ. ದಿನ ಆಗಿ ಒಂದು 10 ನಿಮಿಷವೋ 5 ನಿಮಿಷವೋ ದೇವರ ಕೈ ಮುಗಿದು ಹೋಗ್ತೀವಿ. ದೇವರ ಕೈ ಮುಗಿಯೋ ಕಾಲಕ್ಕೂ ಅದೇ ಕೇಳ್ತೀವಿ, ದುಡ್ಡು ಕೊಡೋ ದುಡ್ಡು ಕೊಡೋ ದುಡ್ಡು ಕೊಡೋ ಅಂತ ಕೇಳ್ತಾನೆ ಇರ್ತೀವಿ ಅಲ್ವಾ, ದುಡ್ಡು ಕೊಡು ಇದು ಕೊಡು ಅದು ಕೊಡು ಅಂತ ಕೇಳ್ತಾನೆ ಇರ್ತೀವಿ. ಸರಿ, ಹೀಗೆ ಬದುಕಿದ್ರೆ ತಪ್ಪೇನು? ಅವಾಗ ಒಂದು ಚಿಕ್ಕ ದೃಷ್ಟಾಂತ ಸರಿ ಹೋಗುತ್ತೇನೆ. ಯಾವುದೋ ಕ್ಷೇತ್ರಕ್ಕೆ ಹೋಗಿದ್ದಾಯ್ತು, ಕ್ಷೇತ್ರದಲ್ಲಿ ಹೋಗಿದ್ದ್ಯಾಕೆ, ಸದಾ ದೇವರ ದರ್ಶನ, ಮತ್ತೆ ದರ್ಶನ ಮಾಡ್ಲಿಕ್ಕಾಗಲ್ಲ, ಇರೋದೇ 3 ದಿವಸ, 3 ದಿವಸವೋ 1 ವಾರವೋ ಆ ದೇವರನ್ನೇ ನೋಡಬೇಕು, ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು, ಎಲ್ಲ ಇರಬೇಕು. ಆದರೆ ಅದು ಇರಲಿಕ್ಕೆ ಏನು ಬೇಕು, ಒಂದು ರೂಮ್ ಬೇಕಲ್ಲ, ರೂಮ್ ಬೇಕಾದ್ರೆ ಕೊಟ್ಟಿದ್ದಾರೆ. ಕೊಟ್ಟಿದ್ದ ಕೂಡಲೇ ಎಲ್ಲ ಹೆಂಡತಿ ಮಕ್ಕಳು ಎಲ್ಲ ಸೇರ್ಕೊಂಡು ಹೋಗಿದ್ದಾರೆ. ಏನು ಫೆಸಿಲಿಟಿ ಇಲ್ಲ, ಬಿಸಿಲಿದೆ, ಫ್ಯಾನ್ ಇಲ್ಲ, ಕೂಡ್ಲಿಕ್ಕೆ ಒಂದು ಸೋಫಾ ಸೆಟ್ ಯಾವುದೂ ಇಲ್ಲ, ಎ ಸಿ ಇಲ್ವೇ ಇಲ್ಲ, ಫ್ರಿಡ್ಜ್ ಇಲ್ವೇ ಇಲ್ಲ. ಮಗ ಅಂದ, ಎರಡೂ ಕಡೆ ಇಳಿದಿದ್ದಾರೆ ಎರಡು ಫ್ಯಾಮಿಲಿ. ಒಂದು ಕಡೆ ಮಗ ಹೇಳಿದ, ಅಪ್ಪ ಏನೂ ಇಲ್ಲ ಇಲ್ಲಿ, ಏನಾದರೂ ಎಲ್ಲ ಅರೇಂಜ್ ಮಾಡಿಕೊಂಡೆ ಚೆನ್ನಾಗಿರತ್ತಲ್ಲ. ಇವಾಗ ಅಪ್ಪ ಅಂದ, ನಾವಿರೋದೇ 1 ವಾರದ ಕಾಲ, ಈ ವಾರದಲ್ಲಿ ಹೊರಟು ಹೋಗಲೇಬೇಕು ನಾವು, ಇದರಲ್ಲೇ ಕಾಲ ಕಳೆದ ಕಷ್ಟಪ್ಪ, ದೇವರ ಹತ್ರ ಇರೋಣ. ದೇವರ ಹತ್ರ ಎದ್ದು ಬಿಟ್ರೆ ಮನೆ ರೂಮಲ್ಲಿ ಇರೋದೇ ಬಹಳ ಸ್ವಲ್ಪ ಸಮಯ ಇರುತ್ತೆ, ಆ ಇರೋ ಸ್ವಲ್ಪ ಸಮಯ ಹೇಗಾದ್ರೂ ಪರವಾಗಿಲ್ಲ. ಇನ್ನೊಂದು ಕಡೆ ಮಗ ಹೆಂಡತಿ ಎಲ್ಲ ಹೇಳಿದ್ರು, ಏನ್ರಿ 1 ವಾರ ಇರಬೇಕು, ಹೇಗಿರಬೇಕಿಲ್ಲಿ, ಅವಾಗ ಏನ್ ಮಾಡಬೇಕು? ತಂದ ದುಡ್ಡು ಸ್ವಲ್ಪ, ಆ ಫೆಸಿಲಿಟಿ ಬೇಕಂದ್ರೆ ದುಡ್ಡು ಬೇಕು. ಅದಕ್ಕೇನು ಮಾಡಿದ, ದುಡ್ಡು ಹೇಗಾದ್ರೂ ಸಂಪಾದನೆ ಮಾಡ್ತೀನಿ ಅಂತ ಹೋದ. ಇದ್ದ ವಾರದಲ್ಲಿ ದುಡ್ಡು ಸಂಪಾದನೆ ಮಾಡಿದ, ನೋಡಿ ಎಲ್ಲ ಫೆಸಿಲಿಟಿ ಅರೇಂಜ್ ಮಾಡಿದ. ವಾರ ಮುಗಿದುಕೊಳ್ಳೇ ಮ್ಯಾನೇಜರ್ ಹೇಳಿದರು, ಬೇಗ ಕೊಟ್ಟು ಹೊರಕ್ಕೆ ಹೋಗಿ ಅಂದರು. ದೇವರ ದರ್ಶನ ಇಲ್ಲ, ಏನೂ ಇಲ್ಲ, ದುಡ್ಡೇನೋ ಸಂಪಾದನೆ ಮಾಡಿದ್ದಾಯ್ತು. ಮಧ್ಯೆ ಮಧ್ಯೆ ಬರ್ತಿದ್ದ ದೇವರು ಅವರ ಮನೆವರೆಗೂ ಬರ್ತಾ ಇದ್ರು, ಉತ್ಸವದಲ್ಲಿ ಕೇಳ್ಕೊಂತಾ ಇದ್ದ, ಸ್ವಲ್ಪ ದುಡ್ಡು ಸಿಗೋಂಗ್ ಮಾಡಪ್ಪ ಅಂತ ಹೇಳಿ. ಒಟ್ಟಾರೆ ಈ ದುಡ್ಡು ತಗೊಂಡು ಏನ್ ಮಾಡಿದ್ದಾಯ್ತು, ಫೆಸಿಲಿಟಿ ಮಾಡಿಕೊಂಡದ್ದಾಯ್ತು. ಈ ಫೆಸಿಲಿಟಿ ಮಾಡಿದ್ದೆಲ್ಲ ಮುಂದೆ ಬರೋರಿಗಾಗತ್ತೆ, ನಾವು ಮೇಲೆ ಹೋಗಿರ್ತೀವಿ. ಹೌದಾನ? ಹಾಗಾದ್ರೆ ನಾವು ಈ ಜೀವನದಲ್ಲಿ ಬದುಕಲಿಕ್ಕೆ ಚೂರು ಅನುಕೂಲ ಮಾಡಿಕೊಳ್ಬಾರ್ದ? ಚೂರು ಮಾಡಿಕೊಳ್ಳಿ, ಎಷ್ಟು ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳಿ, ಪೂರಾ ಜಾಸ್ತಿ ಇನ್ನೇನು ಬಹಳ ಹೋಗಾದಿಗಳಿಗೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಆದಷ್ಟು ಸಮಯ ದೇವರ ಚಿಂತನೆಯಲ್ಲಿ ಕಳೆಯಲಿಕ್ಕೆ ನಾವು ನೋಡಿದರೆ ನಮಗೆ ಭಗವಂತ ಸಿಗತಾನೆ, ಅದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಇನ್ನ ಬೇಕಾಗಿದ್ದೇನೆ, ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅನಿಂದಾಂ ಅನ್ಯತ್ರ ಚಾಪಿಹಿ ಮನೋವಾಕ್ಕಾಯ ದಂಡಂ ಚ ಸತ್ಯಂ ಶಮದಮಾವಪಿ. ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರದ್ಧಾ ಭಾಗವತೆ ಶಾಸ್ತ್ರೇ, ವೇದ, ಭಾರತ, ಪಂಚರಾತ್ರ, ಭಾಗವತಾದಿಗಳಲ್ಲಿ ಶ್ರದ್ಧೆ ಇರಬೇಕು, ಭಗವಂತನ ತಿಳಿಸಿಕೊಡುವ ಗ್ರಂಥ ಇದು ಅಂತ. ಹಾಗೆ ಅನಿಂದಾಂ ಅನ್ಯತ್ರ ಚಾಪಿಹಿ, ಇನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಿಂದ ಅಂಬುದು ಮಾಡಬಾರದು, ಅಂದರೆ ಭಗವಂತನ ಯಾವ ಶಾಸ್ತ್ರಗಳು ಯಾವ ಗ್ರಂಥಗಳು ಭಗವಂತನ ದ್ವೇಷ ಮಾಡುತ್ತೋ ಅಲ್ಲಿ ನಿಂದ ಇರಲೇಬೇಕು. ಅನ್ಯತ್ರ ಅಂತ ಹೇಳಿದರೆ ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಅನ್ಯತ್ರ ವ್ಯವಧಾನೇನ ಭಗವತ್ ಪರ್ಯವಸತೆಯ ವೇದಾದ ವಿರೋಧಿನಿ, ಅಂದರೆ ವೇದಕ್ಕೆ ವಿರೋಧವಲ್ಲದ ಶಾಸ್ತ್ರಗಳೇನಿರುತ್ತೆ ಅಲ್ಲಿ ಕೂಡ ನಾವು ನಿಂದಾ ಮಾಡಬಾರದು ಅಂತ ಹೇಳ್ತಾ ಇದ್ದ. ಅಂದರೆ ಇಷ್ಟು 18 ಪುರಾಣಗಳು ಬರ್ತಾ ಇವೆ. ಆ 18 ಪುರಾಣಗಳಲ್ಲೂ ಕೂಡ ಕೆಲವು ಭಾಗದಲ್ಲಿ ತಾಮಸ ಪುರಾಣಗಳೇ ಆಗಿದ್ರು ಕೂಡ 6 ಸಾತ್ವಿಕ, 6 ರಾಜಸ, 6 ತಾಮಸ ಅಂತ ಬರ್ತಾ ಇದೆ. 6 ತಾಮಸ ಪುರಾಣಗಳಲ್ಲೂ ಕೂಡ ಭಗವಂತನನ್ನ ಉತ್ತಮ ಅಂತ ಹೇಳದೆ ಮಿಕ್ಕವರನ್ನ ಉತ್ತಮ ಅಂತ ಹೇಳತಕ್ಕಂತಹ ಪುರಾಣಗಳೂ ಇವೆ. ಬ್ರಹ್ಮ ಉತ್ತಮ, ರುದ್ರ ಉತ್ತಮ ಅಂತ ಹೇಳತಕ್ಕಂತಹ ಪುರಾಣಗಳು ಹೊರಟಿವೆ. ಅಷ್ಟು ಮಾತ್ರಕ್ಕಲ್ಲಿ ನಿಂದಾ ಮಾಡಬೇಡಿ. ಯಾಕೆ? ಸ್ಕಂದ ಪುರಾಣ, ಸ್ಕಂದ ಪುರಾಣ ಅಂತ ಹೇಳಿದರೆ ರುದ್ರನೇ ಉತ್ತಮ ಅಂತ ಹೇಳತಕ್ಕಂತಹ ಪುರಾಣ ತುಂಬಾ ಬರುತ್ತದರಲ್ಲೆಲ್ಲ ಕೂಡ. ಆದರೆ ಆ ಸ್ಕಂದ ಪುರಾಣದಲ್ಲೇ ಹರಿಯ ಉತ್ತಮತ್ವವನ್ನು ಹೇಳತಕ್ಕಂತಹ ವಾಕ್ಯಗಳು ಬರ್ತಾ ಇವೆ. ಅಂದರೆ ವಾದ ನಮ್ಮ ಮಧ್ವರಾಯರು ತುಂಬಾ ಕಡೆ ಹೇಳ್ತಾರೆ ಸ್ಕಾಂದೇ ಅಂತ ಉತ್ತಮ ಆ ಪ್ರಮಾಣವನ್ನು ಕೊಡ್ತಾರೆ. ಅಂದರೆ ಒಳ್ಳೆ ಶಾಸ್ತ್ರಗಳಿಗೆ, ಅಂದರೆ ಸಾತ್ವಿಕ ಪುರಾಣಗಳಿಗೆ, ವೇದ, ಪಂಚರಾತ್ರ, ಭಾರತ, ಭಾಗವತ ಇತ್ಯಾದಿಗಳಿಗೆ ವಿರೋಧವಲ್ಲದ ವಾಕ್ಯಗಳು ಯಾವ ಪುರಾಣದಲ್ಲಿದ್ದರೂ ಸ್ವೀಕಾರ ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗಾದರೆ ಇಡೀ ಆ ಪುರಾಣವನ್ನೇ ನಿಂದಾ ಮಾಡಲಿಕ್ಕೆ ಹೋಗಬೇಡಿ. ಮಧ್ಯೆ ಮಧ್ಯೆ ಭಗವಂತನ ಉತ್ತಮತ್ವವನ್ನು ಹೇಳುವಂತಹ ಪ್ರಸಂಗಗಳು ವೇದವ್ಯಾಸರೇ ಅಲ್ಲಿಟ್ಟಿರುತ್ತಾರೆ. ಅದಕ್ಕೆ ಅನಿಂದಾಂ ಅನ್ಯತ್ರ ಚ ಇಷ್ಟು ಹೇಳಿ ಮನೋವಾಕ್ಕಾಯದಂಡಂಚ, ಮನಸ್ಸು ವಾಕು ಕಾಯ ಇವನ್ನೆಲ್ಲವನ್ನು ಕೂಡ ಚೆನ್ನಾಗಿ ವಿಶೇಷವಾಗಿ ನಿಗ್ರಹ ಮಾಡಿಕೊಳ್ಳಬೇಕು. ಅಂದರೆ ಮನಸ್ಸಿನ ನಿಗ್ರಹ ಪ್ರಧಾನ, ವಾಕಿನ ನಿಗ್ರಹ ಪ್ರಧಾನ ಅಂದರು. ಇದು ಶಿಕ್ಷಾ ಗುರುಗಳ ಹತ್ರ ಅಭ್ಯಾಸ ಮಾಡಬೇಕು. ಸಾಮಾನ್ಯ ನಮ್ಮಲ್ಲಿ ನೋಡ್ತಾ ಇರ್ತೇವೆ, ಬಹಳ ಜನ ನೋಡ್ತೀವಿ, ತುಂಬಾ ಒಳ್ಳೆಯವರಾಗಿರ್ತಾರೆ, ಮಾತು ಮಾತ್ರ ಕಟ್ಟಿಗೆ ಮುರಿದು ಕೊಟ್ಟಂತೆ ಇರುತ್ತೆ. ಹೌದಾ? ಬಹಳ ಬಿರುಸಾಗಿರುತ್ತೆ, ಥಟ್ ಅಂತ ಮುರಿದು ಕೊಟ್ಟಂತೆ ನೋಯಿಸ್ತಾ ಇರುತ್ತೆ. ಅವ್ರನ್ನ ಕೇಳಿದರೆ ಯಾಕಪ್ಪ ಇಷ್ಟು ಕಟುವಾಗಿ ಮಾತಾಡ್ತೀರಾ, ನಂದೇನಿಲ್ಲ ತಾನಾಗಿ ಬಂದ್ಬಿಡುತ್ತೆ. ಅಂದ್ರೆ ವಾಕಿನ ದಂಡ ಇಲ್ಲ ಅಲ್ಲಿ, ಇನ್ನು ಮನಸ್ಸಿನ ದಂಡವೇ ಇರಲ್ಲ, ಕಾಯ ಅದರ ದಂಡವೂ ಇರಲ್ಲ. ಅದಕ್ಕೆ ಮನೋವಾಕ್ಕಾಯ ದಂಡಂಚ ಸತ್ಯಂ ಶಮದ ಭಾವಪಿ, ಸತ್ಯ ಇರಬೇಕಂತೆ. ಸತ್ಯ ಅಂದರೆ ಯಾವುದು? ಅಂದರೆ ಭಗವಂತನಿಗೆ, ಬ್ರಾಹ್ಮಣರಿಗೆ, ಗೋವುಗಳಿಗೆ ಯಾವುದು ಸಂತೋಷಕರವಾಗಿರುತ್ತೋ ಅದನ್ನು ಸತ್ಯ ಅಂತ ಕರೆದರು. ಇನ್ನ ಶಮದಮಾವಪಿ, ಶಮ ಮತ್ತು ದಮ. ಶಮ ಅಂದರೆ ಭಗವಂತನಲ್ಲೇ ಮನಸ್ಸಿರುವುದು, ಮನ್ನಿಷ್ಠತಾ ಬುದ್ಧೇ. ಇನ್ನ ದಮ ಅಂದರೆ ಇಂದ್ರಿಯ ನಿಗ್ರಹ, ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೋಬೇಕು. ಇವೆಲ್ಲ ಏನು? ಭಾಗವತ ಧರ್ಮಗಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಇವೆಲ್ಲ ಬಂತ ಭಗವಂತ ನಮಗೆ ಬೇಗ ಸಿಕ್ಕು ಬಿಡುತ್ತಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಶ್ರವಣಂ ಕೀರ್ತನಂ ಧ್ಯಾನಂ ಹರೇ ಅದ್ಭುತ ಕರ್ಮಣ ಜನ್ಮ ಕರ್ಮ ಗುಣಾನಾಂಚ ತದರ್ಥೆ ಅಖಿಲ ಚೇಷ್ಟಿತಂ. ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ, ಇಡೀ ಜನ್ಮವನ್ನ ಯಾವುದರಲ್ಲಿ ಕಳೆಯಬೇಕು ಅಂದರೆ ಶ್ರೀಹರಿಯ ಕಥೆಯನ್ನ ಕೇಳಬೇಕು. ಇನ್ನ ಅಖಿಲ ಚೇಷ್ಟಿತಂ ತದರ್ಥೆ, ನಾವು ಮಾಡಿದ ಎಲ್ಲಾ ಕರ್ಮಗಳನ್ನ ಶ್ರೀಹರಿ ಪ್ರೀತಿಗಾಗಿ ಮಾಡುತ್ತಾ ಬರಬೇಕು. ಇನ್ನ ಅಥವಾ ತದರ್ಥೇ ಅಂದರೆ ಶ್ರೀಹರಿ ಪ್ರೀತಿಪೂರ್ವಕ ಭಕ್ತಿ ವಿರಕ್ತಿ ಜ್ಞಾನ ಇವೆಲ್ಲ ಬರುವಂತೆ ಭಗವಂತನ ಪ್ರಾರ್ಥನೆ ಮಾಡುತ್ತಾ ಸಕಲ ಕರ್ಮಗಳನ್ನ ಮಾಡಬೇಕು. ಇನ್ನ ಮುಂದೆ ಹೇಳ್ತಾರೆ, ಇಷ್ಟಂ ತಪ್ತಂ ತಪಃ ಜಪ್ತಂ ಪೂರ್ತಂ ಯಚ್ಚಾತ್ಮನಃ ಪ್ರಿಯಂ ದಾರಾಂ ಸುತಾಂ ಗೃಹಾಂ ಪ್ರಾಣಾಂ ಪರಸ್ಮೈ ಸನ್ನಿವೇದಯೇತ್. ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಏನೇನು ನಮಗೆ ಇಷ್ಟವಾದಿದೆ ಅಂದರೆ ಇಷ್ಟಂ, ಯಾಗ ಮಾಡಿದ್ದು, ತಪಸ್ಸು ಮಾಡಿದ್ದು, ಜಪ ಮಾಡಿದ್ದು, ವಿಶೇಷವಾಗಿರತಕ್ಕಂಥ ಬಾವಿ ಕೆರೆ ತೆರೆಸಿದ್ದು, ಇನ್ನೊಬ್ರು ಸಹಾಯ ಮಾಡಿದ್ದು, ಏನೇನು ಕೆಲಸಗಳಾಗಿದ್ದೆಲ್ಲ ಅದು ಅಷ್ಟೇ ಅಲ್ಲದೆ ದಾರಾನ್ ಸುತಾನ್ ಗೃಹಾನ್ ಪ್ರಾಣಾನ್, ಹೆಂಡತಿ ಮಕ್ಕಳು ಮನೆ ಪ್ರಾಣ ಎಲ್ಲವನ್ನು ಕೂಡ ಪರಸ್ಮೈ ಸನ್ನಿವೇದಯೇ, ದೇವರಿಗೆ ಸಮರ್ಪಣೆ ಮಾಡಬೇಕು. ಚೆನ್ನಾಗಿದೆ. ನಮ್ಮ ಸುತ್ತ ಇರುವ ಎಲ್ಲವೂ ನಾವು ಎಲ್ಲ ದೇವರಿಗೆ ಅರ್ಪಿತ. ಅರ್ಥ ಏನು ಅಂದರೆ ಹಣ್ಣಿಟ್ಟಿವಿ ದೇವರ ಮುಂದೆ, ಕೃಷ್ಣ ಅರ್ಪಣ ಅಂದವು. ಒಬ್ಬ ಬ್ರಾಹ್ಮಣನ ಕರೆದವು, ಹಣ್ಣಿಟ್ಟವು, ಕೃಷ್ಣ ಅರ್ಪಣ ಅಂತ ಕೊಟ್ಟವು. ಅಂದರೆ ಅರ್ಥ ಏನು? ಇಷ್ಟರ ಪರ್ಯಂತ ಆ ಹಣ್ಣು ನನ್ನಧೀನ, ಇನ್ನ ಮೇಲೆ ಆಚಾರ ಕೈಗೆ. ಹೌದ್ ತಾನೆ? ಅದಕ್ಕೆ ದಾನ ಕೊಡಿಸಿದಾಗ ನಮಮ ನಮಮ ಅಂದ್ರೆ ಇಷ್ಟರವರೆಗೂ ಮಮ ಮಮ ಅಂತಿತ್ತು, ಇನ್ನ ಮೇಲೆ ನಮಮ ಅಂತ. ಹಾಗೆ ದೇವರಿಗೆ ಎಲ್ಲವನ್ನೂ ಕೂಡ ಸಮರ್ಪಣೆ ಮಾಡಬೇಕು ಎಂಬ ಶಬ್ದದ ಅರ್ಥ ಏನು ಅಂದರೆ ಇಷ್ಟರವರೆಗೆ ಎಲ್ಲ ನಮ್ಮಧೀನ, ಇನ್ನ ಮೇಲೆ ದೇವರಧೀನ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲವೂ ದೇವರಧೀನವೇ ಆಗಿದೆ, ನನ್ನ ತಲೆಗೆ ಈಗ ಬಂದಿದೆ ಅಷ್ಟೆ. ಮೊದಲಿಂದ ನಾನು, ನನ್ನ ಪ್ರಾಣಗಳು, ನನ್ನ ಹೆಂಡತಿ ಮಕ್ಕಳು ಮಾನೆ ಎಲ್ಲವೂ ಕೂಡ ಅವನ ಕಂಟ್ರೋಲ್ ಅಲ್ಲೇ ಇದೆ, ನನ್ನ ತಲೆಗೆ ಮಾತ್ರ ದೇವರ ಕಂಟ್ರೋಲ್ ಅಲ್ಲಿದೆ ಎಂಬುದು ಬಂದಿಲ್ಲ. ನನ್ನ ಕಂಟ್ರೋಲ್ ಅಲ್ಲೇ ಇದೆ, ನನ್ನ ಕಂಟ್ರೋಲ್ ಅಲ್ಲೇ ಇದೆ ಅಂದುಕೊಳ್ತಾ ಇದ್ದೆ. ಇವತ್ತು ತಲೆಗೆ ಹೊಳೆಯಿತು, ಯಾವಾಗಿಂದಲೋನೋ ಹುಟ್ಟಿದಾಗಲಿಂದ ನಾನು ದೇವರ ಅಧೀನವೇ ಎಂಬ ಎಚ್ಚರ ಬಂತು. ಅದೇ ನಿವೇದ. ಅದಕ್ಕೆ ಬಿಂಬೋಪಾಸನ, ಬಿಂಬೋಪಾಸನ ಅಂದ್ರೆ ಏನು? ಭಗವಂತನ ಚಿಂತನ, ಭಗವಂತನ ಉಪಾಸನ ಅಂದ್ರೆ ಏನು? ಉಪಾಸನ ಅಂದ್ರೆ ಎರಡು, ಒಂದು ಆತ್ಮಸಮರ್ಪಣ, ಆತ್ಮೀಯ ಸಮರ್ಪಣ ಅಂತ ಹೇಳ್ತಾರೆ. ಆತ್ಮಸಮರ್ಪಣ ಅಂತ ಹೇಳಿದರೆ ತನ್ನನ್ನು ತಾನು, ಶ್ರೀಹರಿಯ ಅಧೀನ ನಾನು, ಯಾವಾಗ್ಲೂ ಭಗವಂತನ ಅಧೀನ ಅಂತ ತಿಳಿಯೋದೇ ಆತ್ಮಸಮರ್ಪಣ. ಆತ್ಮೀಯ ಸಮರ್ಪಣ ಅಂದರೆ ನನ್ನವರು, ಆ ಸಂಬಂಧಪಟ್ಟ ಪದಾರ್ಥಗಳು ಎಲ್ಲ ಶ್ರೀಹರಿಯ ಅಧೀನ ಅಂತ ತಿಳಿಯೋದೇ ಆತ್ಮೀಯ ಸಮರ್ಪಣ. ಚೆನ್ನಾಗಿರುತ್ತಲ್ಲ ಮಾತಾಡಲಿಕ್ಕೆ. ಬೆಳಿಗ್ಗೆ ಎದ್ದುಕೊಳ್ಳೆ, ನಾನು ದೇವರ ಅಧೀನ, ನಾವು ಎಲ್ಲ ದೇವರ ಅಧೀನ, ಗೋವಿಂದ ಅಂತ ಹೋಗ್ಬಿಡ್ತೀವಿ. ಬಟ್ ಸಾಲದು ಅಂದ್ರು, ದೇವರ ಅಧೀನ ಅಂಬೋ ಚಿಂತನೆಯ ಹಿಂದೆ ಇಷ್ಟಿದೆ. ಅಡೆಗಡೆಗೂ ದೇವರ ಅಧೀನ, ದೇವರ ಅಧೀನ, ದೇವರ ಅಧೀನ ಅಂತ ಸ್ಮರಣೆ ಮಾಡಬೇಕು. ಅರ್ಥ, ನನ್ನ ಶರೀರ, ನನ್ನ ಇಂದ್ರಿಯಗಳು, ಪ್ರಾಣ ದೇವರಧೀನ ಅಂದರೆ ಯಾವಾಗಾದರೂ ದೇವರು ಪ್ರಾಣ ತೆಗೆಯಬಹುದು, ಯಾವಾಗಾದರೂ ಕೈಕಾಲುಗಳಲ್ಲಿ ಏನೋ ಒಂದು ಮುರಿಬಹುದು, ಏನಾದರೂ ಮಾಡಬಹುದು. ಹರಿಸಂಕಲ್ಪ ಅವನು ಇಟ್ಟಾಂಗೆ ಇರ್ತೇನೆ, ಯಾವಾಗೇನು ತೆಗೀತಾನೋ ಗೊತ್ತಿಲ್ಲ, ಯಾವಾಗೇನು ಮಾಡುತ್ತಾನೋ ಗೊತ್ತಿಲ್ಲ, ಅವನ ಅಧೀನ ನಾನು ಎಂಬ ಎಚ್ಚರ. ಇಷ್ಟು ಎಚ್ಚರ ಬರ್ತಾ ಇದೆಯಾ? ಬರಲ್ಲ. ಬರೇ ಪಾಲಿಶ್ಡ್ ಆಗಿ ಹೇಳ್ತಾ ಇರ್ತೀವಿ, ದೇವರ ಅಧೀನ, ದೇವರ ಅಧೀನ ಅಂತ. ಸರಿ, ಅದು ನೋಡ್ಕೊಳ್ಳಿ ಒಂದ್ಸಲ. ಸ್ವಪ್ನದಲ್ಲಿ ಯಾರಾದರೂ ಬಂದು ನಾಡು ಬೆಳಿಗ್ಗೆ ದೇವರು ನಿನ್ನ ಕೈ ತೆಗೆದು ಬಿಡಬೇಕು ಅಂತಿದ್ದಾನಪ್ಪ, ಏನು ಅಂದ್ಕೋಬೇಡ, ಪ್ಲೀಸ್ ಡೋಂಟ್ ಮೈಂಡ್. ನಿನ್ನ ಕೈ ತೆಗೆದು ಬಿಡ್ತಾನೆ, ದೇವರ ಸಂಕಲ್ಪ ಹೀಗಿದೆ. ಏನಂತೀಯ? ಸ್ವಾಮಿ ಸಂಕಲ್ಪ ಅಂತೀಯ? ಏ ಒದ್ದಾಟ ಒದ್ದಾಟ, ಸ್ವಾಮಿ ಯಾಕೆ ತೆಗಿತೀಯ, ಆಗ ಈಗ ಶುರು ಆಗ್ಬಿಡುತ್ತೆ. ಏನು ಬೇಕಾದ್ರೂ ತೆಕ್ಕೊಳ್ಳಿ, ಅವನೇ ಕೊಟ್ಟದ್ದು, ಅವನು ಏನು ಬೇಕಾದ್ರೂ ತೆಗಿಲಿಕ್ಕೆ ಅಧಿಕಾರ ಇದೆ. ಸ್ವಾಮಿ ನಿನ್ನ ಸಂಕಲ್ಪ ಅಂತ ಇರ್ಲಿಕ್ಕಾಗತ್ತಾ? ಪಾಸ್ ಅಂದ್ರು. ಇಲ್ಲವಾ? ಫೇಲ್. ಇಲ್ಲೇ ಬಿದ್ದಿರಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಇಷ್ಟ ಅರ್ಥ ಇದೆ, ನಾನು ದೇವರ ಅಧೀನ ಎಂಬುದರಲ್ಲಿ ಇಷ್ಟರ್ಥ. ಅದು ಬೇಕಾದ್ರೆ ಚೂರು ಬಂದೀತು, ಚೂರು ಬಂದೀತು, ಅದು ಬರಲ್ಲ. ನೋಡಿ, ಯಾವಾಗಾದ್ರೂ ನಮ್ಮಲ್ಲಿ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ, ಸಿಟ್ಟು ಬಂದಾಗ ಗಂಡ ಹೆಂಡತಿ ಮಕ್ಕಳು ಎಲ್ಲ ಇರೋದಷ್ಟೇ ಅಲ್ಲ, ಎಲ್ಲ ಸೇರ್ಕೊಂಡು ಮಾತಾಡೋ ಕಾಲಕ್ಕೆ ಜಗಳ ಆಡಿ ಏನೋ ಆಡ ಕಾಲಕ್ಕೆ ಏನು ಬೇಡ ನಾ ಸತ್ತೋಗ್ತೇನೆ ಅಂದ್ಬಿಡ್ತಾರೆ. ಅಂದ ಕೂಡಲೇ ಅಷ್ಟವರೆಗೆ ಟೆಂಪರೇಚರ್ ಡೌನ್ ಆಗ್ಬಿಡುತ್ತೆ. ಹೇಳ್ತಾರೆ ಏ ತಪ್ಪು ಹಾಗೆಲ್ಲ ಮಾತಾಡಬಾರ್ದು, ಹಾಗೆಲ್ಲ ಮಾತಾಡಬಾರ್ದು, ದೋಷ ಇಲ್ಲ ಅಂತ ಹೇಳು. ಹಾಗೀಗೆಲ್ಲ ಸಾವು ಒಂದು ಕೂಡಲೇ ಹೆದರುವುದು. ಮತ್ತೆ ದೇವರ ಅಭಿನ ಅಂದ್ರೆ ನಾನು ಯಾವಾಗಾದ್ರೂ ಸತ್ತೋಗ್ಬೋದು, ಸ್ವಾಮಿ ಕರ್ಕೊಂಡು ಹೋಗ್ಬೋದು ಅಂಬುದು ಮೆಂಟಲ್ಲಿ ಫಿಕ್ಸ್ ಆಗೋದೇ ದೇವರ ಅಧೀನ ಎಂಬ ಶಬ್ದದ ಅರ್ಥ. ಅದನ್ನ ಅನುಭಾವಿಗಳು ಹೇಳುತ್ತಾರೆ, ನಿತ್ಯ ಪ್ರಾಕ್ಟೀಸ್ ಮಾಡಬೇಕಂತೆ. ಯಾವಾಗ ಕನ್ನಡಿಯಲ್ಲಿ ನೋಡ್ಕೊಳ್ತೀವಿ, ಯಾವಾಗ ನಮ್ಮನ್ನು ಎಲ್ಲರೂ ಹೊಗಳುತ್ತಾರೆ, ಹೊಗಳದಾಗ ಅವು ಏನೇನು ಆಗುತ್ತೆ, ಅವಾಗೆಲ್ಲ ಸ್ವಾಮಿ ನೀ ಕೊಟ್ಟದ್ದು, ಇದು ಯಾವಾಗಾದ್ರೂ ಹೋಗಬಹುದು, ಯಾವಾಗಾದ್ರೂ ಕರ್ಕೊಂಡು ಹೋಗ್ಬೋದು, ನಿನ್ನ ಸಂಕಲ್ಪ ಹರಿಯೇ ಇಟ್ಟಷ್ಟು ಕಾಲ ನಿನ್ನ ಸೇವೆ ಆಗಲಿ ಎಂಬ ಚಿಂತನೆ ಸದಾ ಬರಬೇಕು. ಇದು ಸ್ವಲ್ಪ ಪರವಾಗಿಲ್ಲ, ಹೆಂಡತಿ ಮಕ್ಕಳು ಗಂಡ ಮಕ್ಕಳನ್ನ ನಿತ್ಯ ನೋಡತಾ ಇರುವ ಕಾಲಕ್ಕೆ ಬೆಳಗ್ಗೆದ್ದು ಕೂಡಲೇ ಇವರು ನಿನ್ನ ಅಧೀನ ಹರಿಯೇ ಅಂತ ಬರುತ್ತಾ? ಆ ಪಾಲಿಶ್ಡ್ ಆಗಿ ಬರುತ್ತೆ, ಇವರೆಲ್ಲ ನಿನ್ನ ಅಧೀನ ಹರಿಯೇ ಅಂತ ಅನ್ಲಿಕ್ಕೆ ನಾವು ಸಿದ್ಧ. ಆದರೆ ನಿನ್ನ ಅಧೀನ ಹರಿಯೇ ಎಂಬುದರ ಅರ್ಥ, ಸ್ವಾಮಿ ನೀನು ಕೊಟ್ಟಿದ್ದೀಯಾ, ಇವರಿದ್ದಾರೆ, ಯಾವಾಗ ಬೇಕಾದ್ರೆ ಯಾರು ಬೇಕಾದ್ರೂ ಹೊರಟು ಹೋಗಬಹುದು, ನೀ ಕರ್ಕೊಂಡು ಹೋಗಬಹುದು, ಹೆಂಡತಿಯನ್ನಾಗಲಿ ಮಕ್ಕಳನ್ನಾಗಲಿ ನನ್ನನ್ನಾಗಲಿ ಯಾರನ್ನಾಗಲಿ ನೀನು ಯಾವ ಕ್ಷಣದಲ್ಲೂ ಕರ್ಕೊಂಡಬಹುದು, ನಿನ್ನ ಅಧೀನ ಹರಿಯೇ ಅಂದರೆ ದೇವರು ಕೇಳುತ್ತಾರೆ, ಆಹಾ ಸರಿ ಅರ್ಥ ಆಗಿದೆ ನಿನಗೆ, ನಿನ್ನ ಹೆಂಡತಿ ಮಕ್ಕಳು ನೀನು ನಿನ್ನಲ್ಲಿ ಯಾರನ್ನಾದರೂ ಕರ್ಕೊಂಡು ಹೋಗಬಹುದು, ನಿನ್ನ ಅಧೀನ ಅಂತ ಹೇಳ್ತಾ ಇದೀಯಾ, ನಾ ಕರ್ಕೊಂಡು ಹೋದಾಗ ನಿನಗೆ ದುಃಖ ಆಗತ್ತಾ ಇಲ್ಲವಾ? ಅಯ್ಯಯ್ಯೋ ಆ ಅದಿಲ್ಲದೆ ನೀ ಕೊಟ್ಟದ್ದು ಹರಿಯೇ, ಯಾವಾಗ ಬೇಕಾದ್ರೂ ಕರ್ಕೊಂಡು ಹೋಗು, ನಾನು ಪ್ರಿಪೇರ್ಡ್ ಅಂತ ಹೇಳಿದರೆ ದೇವ ಮೆಚ್ಚುತ್ತಾನಂತೆ. ಅದು ದೇವರ ಅಧೀನ ಚಿಂತನ ಎಂಬುದರಲ್ಲಿ ತಾತ್ಪರ್ಯ. ನಿತ್ಯವೂ ಕೂಡ ನಮ್ಮವರನ್ನ ಎಲ್ಲರೂ ನೋಡುತ್ತಾ ಸಂತೋಷ ಪಡುತ್ತಾ, ದೇವರು ಕೊಟ್ಟದ್ದಕ್ಕೆ ಸಂತೋಷ ಪಡುತ್ತಾ, ಯಾವಾಗಾದರೂ ಯಾರನ್ನಾದರೂ ಕರ್ಕೊಂಡು ಹೋಗಬಹುದಯ್ಯ ನೀನು, ಆ ಕರ್ಕೊಂಡು ಹೋದಾಗ ದುಃಖ ಕೊಡಬೇಡ. ಕೊಟ್ಟಿಯ ಇಷ್ಟು ಜನರನ್ನ ಕೊಟ್ಟಿಯ, ಕೊಟ್ಟಾಗ ಸಂತೋಷ ಪಟ್ಟೆ, ಮತ್ತೆ ಕೊಟ್ಟದ್ದು ಒಳ್ಳೆದಕ್ಕೆ, ತಗೊಂಡು ಹೋದದ್ದು ಒಳ್ಳೆದಕ್ಕೆ, ಇನ್ನು ಅದಕ್ಕಿಂತ ಬೇರೆದಿಲ್ಲ. ಆದ ಕಾರಣ ಸ್ವಾಮಿ ಏನು ಮಾಡಿಸಿದ್ರು ಸರಿಯೇ, ಇದನ್ನ ನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಬರಬೇಕಂತೆ. ಮಾಡ್ತೀರಾ? ಇಲ್ಲ, ಮನಸ್ಸು ಒಪ್ಪಲ್ಲ. ಸುತ್ತಿದ್ದ ಹೆಂಡತಿ ಮಕ್ಕಳು ನೋಡಿ ಯಾವಾಗಾದ್ರೂ ಯಾರಾದ್ರೂ ಹೋಗ್ಬೋದು ಅಂತ ಅಂತೀರಾ? ಅಪ್ಪ ಚೇಚೆ ಆಚಾರ್ಯ ಏನೋ ಇಲ್ಲ, ಕೆಟ್ಟದ ಹೇಳ್ಕೊಂಡು ಬಿಡ್ತಾ ಇದ್ದಾರೆ, ಅವ್ರು ಅಂದುಕೊಳ್ಳೆ ಎಲ್ಲರೂ ಹೊರಟೋಗ್ಬಿಡ್ತಾರೆ, ಯಾರು ಹೋಗಲ್ಲ, ಚೆನ್ನಾಗಿರ್ತಾರೆ. ಏನು ಹೋಗುತ್ತೆ? ಮನಸ್ಸಿನಲ್ಲಿ ದುಗುಡ ಎಲ್ಲ ಹೋಗಿಬಿಡುತ್ತೆ. ಏನು ನಾವು ಚೂರು ಹೊರಗೆ ಹೋದ್ಕೂಡ್ಲೆ ಟೆನ್ಷನ್, ಹೇಗಿರ್ತಾರೋ ಏನೋ, ಹೇಗಿರ್ತಾರೋ ಏನೋ, ನಾನಿಲ್ಲಂಗಿದ್ರೆ ಹೇಗಿರ್ತಾರೋ ಏನೋ, ನಾನು ಹೊರಟು ಹೋಗ್ಬಿಟ್ರೆ ಏನಾಗ್ತಾರೋ ಏನೋ ಅಲ್ವಾ? ಬೇಕಾರ ಹೋಗಿ ನೋಡೋಣ. ದುಗಡ ಹೋಗುತ್ತೆ ಮಾಮೂ ಬೇಡಪ್ಪ, ನಾವು ಹೋದ್ರೆ ಏನಾಗ್ತಾರೋ ಅಂತ ನೋಡ್ಬೇಕಂದಿದ್ಯಾ? ಹೋಗೋಣ ಬೇಕಾದ್ರೆ. ಹೋಗಿದ್ರೆ ಏನಾಗ, ಮೇಲೆ ಕೂತು ನೋಡಿದ್ರೆ ಒಂದು ವಾರ ಆಡತಾರೆ, 10 ದಿವಸ ಆಡತಾರೆ, 13ನೇ ದಿವಸ ಹಬ್ಬ ವೈಕುಂಠ ಅಂದ್ರೆ ಎಲ್ಲಿ, ಯಾವ ವೈಕುಂಠದಲ್ಲಾದರೂ ಅಳತಾನೇ ಕೂತಿರೋ ವೈಕುಂಠ ಯಾವ್ದಾದ್ರು ಆಗಿದೆ ನೋಡಿ ಒಂದ್ಸಲ? ಎಲ್ಲೂ ಇಲ್ಲ. ಎಲ್ಲ ಕಡೆ ವೈಕುಂಠ ಅಂದ್ಬಿಟ್ಟೊತ್ತಿಗೆ ಎಲ್ಲರೂ ಸಂತೋಷವಾಗಿರ್ತಾರೆ. ಸಂತೋಷ ಅಂದ್ರೆ ದುಃಖ ಚುರಿರುತ್ತೆ, ಹೋದ ದುಃಖ ಇರುತ್ತೆ, ಇಲ್ಲ ಅಂದಿಲ್ಲ. ಆದರೆ ಮೊದಲನೇ ದಿವಸ ಅಳುವ ಸ್ಥಿತಿ ಎಲ್ಲ ಪರಿವರ್ತನೆ ಆಗ್ಬಿಟ್ಟಿರುತ್ತೆ. ನಾವೇ ದೃಷ್ಟಾಂತ, ಅಪ್ಪ ಅಮ್ಮ ಹೋದಾಗ ಅತ್ತದ್ದೇ ಅತ್ತದ್ದು, ಈಗ ಇಲ್ಲ, ಪ್ರಶಾಂತ 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 ಪ್ರಶಾಂತ. ಇದು ಸ್ವಾಮಿ ಮಾಡಿಸುವ ವ್ಯಾಪಾರ, ಇಲ್ಲದಿದ್ರೆ ಎಲ್ಲರೂ ಅಳತಾನೇ ಕೊಡಬೇಕಾಗ್ತಿತ್ತು, ಜಗತ್ತೆಲ್ಲ ಅಳುವಲ್ಲೇ ಮುಳುಗಿರಬೇಕಾಗ್ತಿತ್ತು. ಅದರಿಂದ ನಮ್ಮ ಸುತ್ತು ಇರತಕ್ಕಂತಹ ಯಾರ್ಯಾರಿದ್ದಾರೆ ಭಗವಂತನ ಅಧೀನ ಅಂತ ನಾವು ಚಿಂತನೆ ಮಾಡುತ್ತಾ ಬಂದರೆ ನಮಗೆ ದುಃಖ ಹೊಡೆತ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಯಾವಾಗಿರುತ್ತೆ, ಯಾವಾಗ ಯಾವಾಗಿರಲ್ಲ ಅಂದಾಗ, ದೊಡ್ಡವರಿದ್ದು ಚಿಕ್ಕವರು ಹೋದರೇನೆ ದುಃಖ, ಬಹಳ ದುಃಖ. ಚಿಕ್ಕವರಿದ್ದು ದೊಡ್ಡವರು ಹೋದರೆ ಅಡ್ಡಿ ಇಲ್ಲ, ಹೋದವರಿಗೂ ದುಃಖ ಇರಲ್ಲ, ಇದ್ದವರಿಗೂ ಅಷ್ಟು ದುಃಖ ಇರಲ್ಲ. ಆದರೆ ದೊಡ್ಡವರು ಇದ್ದು ಚಿಕ್ಕವರು ಹೋದರೆ ಪರಮ ದುಃಖ ಆಗುತ್ತೆ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅನುಭವಕ್ಕಿಟ್ಟಂತಹ ವ್ಯಕ್ತಿಗಳ ಈ ಒಂದು ಇದು ನನ್ನ ಸುತ್ತಿರುವವರೆಲ್ಲ ದೇವರಧೀನ ಎಂಬ ಶಬ್ದದ ಅರ್ಥ, ನಿತ್ಯ ಚಿಂತನೆ ಮಾಡುವವರ ಸ್ಥಿತಿ ಹೇಗಿರುತ್ತೆ ಎಂಬುದನ್ನು ದೃಷ್ಟಾಂತ ಕೊಡಬೇಕು ಅಂತ ಇದ್ದಷ್ಟೆ. ನನ್ನ ಸುತ್ತಿದ್ದವರು ನಿನ್ನ ಅಧೀನ ಹರಿಯೇ, ನೀ ಕೊಟ್ಟಿದ್ದೀಯ, ಯಾವಾಗ ಬೇಕಾದ್ರೂ ಕರ್ಕೊಂಡು ಹೋಗ್ತೀಯ, ನಿನ್ನ ಸಂಕಲ್ಪ ಅಂತ ನಿತ್ಯವೂ ಚಿಂತನೆ ಮಾಡುತ್ತೀರಾ, ಅದರ ಪ್ರಭಾವ ಹೀಗೆ. ಒಬ್ಬ ಆಕೆ ಇನ್ನ ಇದ್ದಾರೆ, ಆಕೆ ಆಕೆ ಬದುಕಿರುವ ಕಾಲಕ್ಕೇನೆ ಆಕೆ ಮಗ ನಾವು ಪರಿಚಯ, ಪಂಕಜಮ್ಮ ಅಂತ. ಆಕೆ ಇನ್ನೊಬ್ಬ ಆಕೆ ಇದ್ರು ಮಡಿಯಂಸ್, ಅವರದ್ದು ಹಾಗೆ. ಮಗ ಸತ್ತು ಹೋಗಿದ್ದಾನೆ, ಹೆಣ ಬಂದು ಮುಂದೆ ಕೂತಿದೆ, ಏನು ಮಾತು ಹೇಳಬೇಕು ತಾಯಿ? ಅಳಬೇಕಾ? ಒಂದು ತೊಟ್ಟು ಕಣ್ಣಲ್ಲಿ ನೀರು ಹಾಕಲಿಲ್ಲ. ಬಂದ ಕೂಡಲೇ ತಲೆ ಎತ್ತ ದೀಪ ಇಟ್ಟು, ಸ್ವಾಮಿ ಇಷ್ಟು ಕಾಲ ನೀ ಕೊಟ್ಟೀಯ, ನೀ ತಗೊಂಡು ಹೋಗಿದೀಯ, ನಿನಗರ್ಪಿತ ಹರಿಯೇ ಅಂತ ಸುಮ್ಮನೆ ದೇವರ ಚಿಂತನೆ ಮಾಡ್ತಾ ಕೂತ್ಬಿಟ್ಲು. ಅಪ್ಪು ಮಗು ಎಂಥದ್ದು, ನಿತ್ಯ ಅದ್ಭುತವಾಗಿ ಚಿಂತನ, ವಿಶೇಷವಾಗಿರತಕ್ಕಂತಹ ಹರಿಕಥಾಮೃತ ಸಾರ ಬಾಯ್ಪಾಠ, ಯಾವಾಗ್ಲೂ ಭಗವಂತನಲ್ಲೇ ಚಿಂತನೆ ಮಾಡುವ ಅಪರೂಪದ ಮಗ ಸತ್ತು ಹೋಗಿಬಿಟ್ರೆ ತನ್ನ ಕಣ್ಣೆದುರಿಗೆ. ಆ ತಾಯಿ ಎಷ್ಟು ದುಃಖಪಟ್ಟು ಉರುಳು ಉರುಳಿ ಅಳಬೇಕಲ್ಲ, ಒಂದು ಚೂರು ಇಲ್ಲ. ಅರೆ, ನೀ ಕೊಟ್ಟದ್ದು ನಿನಗರ್ಪಿತ, ನೀನ್ ಯಾವಾಗಾದ್ರೂ ತಗೊಂಡು ಹೋಗ್ತೀಯ, ಕೊಟ್ಟದ್ದು ಒಳ್ಳೇದಕ್ಕೆ, ಈಗ ತಗೊಂಡು ಹೋಗಿದ್ದು ನನ್ನ ಒಳ್ಳೇದಕ್ಕೆ, ಹರೆ ಅಂತ ಕೂತು ಬಿಟ್ಲು. ಒಂದು ಚೂರು ವಿಕಾರ ಇಲ್ಲ. ಬಂದವರೆಲ್ಲ ಅಳತಾ ಇದ್ದಾರೆ, ಅವರನ್ನು ಸಮಾಧಾನ ಈಕೆ ಮಾಡ್ತಾ ಇದ್ದಾರೆ. ನಾನು ಎಲ್ಲಿ ಬಂದೆ? ಅಯ್ಯೋ, ಅಂಥವ್ರು ಇರ್ತಾರ ಅಂದ್ರೆ ಅವ್ರು ಅಂಥವ್ರು ಹೇಗಾದ್ರು ಏನು ಆಕಾಶದಿಂದ ಉದುರು ಬಿದ್ರ, ಹುಟ್ಟಿದ ಕಾಲಕ್ಕೆ ವೈರಾಗ್ಯ ಬಂತ? ಇಲ್ಲ, ಇದನ್ನು ಅಭ್ಯಾಸ ಮಾಡಿದ್ರೆ ಅವರು ಅವರಿಗೆ ಅಲ್ಲಿಂದ ಹೇಗೆ ಬಂತ ಅವರಿಗೆ ಅಭ್ಯಾಸ? ಗುರುಗಳು ಹೇಳಿಕೊಟ್ರು ಅವರಿಗೆ, ವಿಶೇಷವಾಗಿ ಗುರುಗಳು ಹತ್ತಿರ ಕೂತ್ಕೊಂಡು ನೀನು ಜೀವನದಲ್ಲಿ ಇದನ್ನು ಅಭ್ಯಾಸ ಮಾಡಮ್ಮ, ಏನು ಮಾಡಬೇಕು? ಸ್ವಾಮಿ ಎಲ್ಲರನ್ನೂ ಕೊಟ್ಟಿದ್ದೀಯ, ಯಾವಾಗಲೂ ಕರ್ಕೊಂಡು ಹೋಗ್ಬೋದು, ಅದನ್ನು ತಡೆಯೋ ತಾಕತ್ತು ಕೊಡು ಹರಿಯೇ, ನಿನ್ನ ಸಂಕಲ್ಪ ಎಂಬ ಚಿತ್ತ ಕೊಡು ಎಂಬುದು ಏನು, ಎಲ್ಲರೂ ಇದ್ದಾಗಲೇನೆ ಎಲ್ಲರನ್ನ ನೋಡತಾ ನೋಡತಾ ಅನುಸಂಧಾನ ಮಾಡಿದ್ದಕ್ಕೆ ಕರಕೊಂಡು ಹೋದ ದಿವಸ ಯಾವ ಚಾಂಚಲ್ಯವೂ ಇಲ್ಲದೆ ಹರೇ ನಿನ್ನ ಚಿತ್ತ ಅಂತ ಕೂಡುವ ಭಾಗ್ಯ ಬಂತು. ಅದನ್ನು ಹೇಳುತ್ತಾ ಇದ್ದಾರೆ, ಹೇ ಸ್ವಾಮಿ ವಿಶೇಷವಾಗಿರತಕ್ಕಂಥ ನಿನ್ನ ಚಿಂತನೆ ನನಗೆ ಬರಬೇಕು. ಅಂದರೆ ಇಲ್ಲಿ ಹೇಳುವಂತ ದಾರಾನ್ ಸುತಾನ್ ಗೃಹಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್, ಭಗವಂತನಲ್ಲಿ ರೀತಿ ಅರ್ಪಣೆ ಮಾಡಿಬಿಡಬೇಕು ಅಂದರೆ ಈ ರೀತಿ ಅನುಷ್ಠಾನಕ್ಕೆ ತರಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಏವಂ ಕೃಷ್ಣಾತ್ಮನಾಥೇಶು ಮನುಷ್ಯೇಶು ಸಂಸ್ಕೃತಂ ಪರಿಚರ್ಯಾಂಚ ಉಭಯತ್ರ ಮಹಸ್ಸು ನೃಷು ಸಾಧುಷು. ಹೇಳ್ತಾರೆ ಕೃಷ್ಣಾತ್ಮನಾಥೇಶು, ಭಗವಂತನೇ ಶ್ರೀಕೃಷ್ಣನೇ ನಮಗೆ ದೇವ ನಾಥ, ಅವನು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ಹೇಳತಕ್ಕ ಎಲ್ಲ ಜ್ಞಾನಿಗಳು ಅಂದರೆ ದೊಡ್ಡವರು ದೇವತೆಗಳು ಆದ ಮೇಲೆ ಜ್ಞಾನಿಗಳು ನಮ್ಮ ಸುತ್ತು ಇರುವ ಸಾಮಾನ್ಯ ಮನುಷ್ಯರೇ ಇದ್ದರೂ ಕೂಡ ಭಗವಂತನೇ ಶ್ರೀಹರಿಯೇ ಸರ್ವೋತ್ತಮ ಅಂತ ಯಾರ ಬಾಯಿಂದ ಬರ್ತಾ ಇರುತ್ತೆ? ಅಂಥವರ ಪರಿಚರ್ಯಾಂ, ಅವರ ಸೇವಾ ಮಾಡಬೇಕಂತೆ, ಅವರ ವಿಶೇಷವಾಗಿ ಅವರವರು ಬೇಕಾದ್ದೆಲ್ಲ ಕೊಡಬೇಕಂತೆ, ಭಗವಂತನ ಪೂಜಾ ಅಂತ ನಾವು ವಿಶೇಷವಾಗಿ ಹೇಳ್ತಾರೆ. ಸೇವಾಂ ಶಿಕ್ಷೆ, ಸೇವೆಯನ್ನು ಮಾಡಬೇಕು. ಪರಸ್ಪರಾನುಕಥನಂ ಪಾವನಂ ಭಗವದ್ಯಶಃ ಮಿಥೋ ರತಿಹಿ ಮಿಥಸ್ತುಷ್ಟಿಹಿ ನಿರ್ವೃತ್ತಿರ ಮಿಥ ಆತ್ಮನಃ. ಇನ್ನೊಂದು ವಿಶೇಷವಾದ ಹೇಳ್ತಾ ಇದ್ದಾರೆ, ಯಾರಾದರೂ ನಮ್ಮ ಹಾಗೆ ನಾವು ಭಗವಂತನಲ್ಲೇ ಮನಸ್ಸಿಡೋಣ ಅಂತ ಹೋಗಿದ್ದು, ಇನ್ನೊಬ್ಬರು ಅಂಥವರೇ ಸಿಕ್ಕರೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿದ್ರು. ಹಿಂದೆ ಹೇಳಿದ್ರು ಯಾರ ಜೊತೆಗೆ ಇರಬೇಡಿ ಒಬ್ಬರೇ ಇರಿ ಅಂತ ಹೇಳಿದ್ರಲ್ಲ, ಇವಾಗ ಹೇಳ್ತಾರೆ ದೇವರ ಚಿಂತನೆ ಮಾಡುವವರು ಸಿಕ್ಕರೆ ಸುಮ್ಮನೆ ಇರಬೇಡಿ, ಯಾವಾಗ್ಲೂ ಪರಸ್ಪರ ಅನುಕಥನ, ಭಗವಂತನ ಚಿಂತನ ಅವರಿಗೇನು ಗೊತ್ತು ನಮಗೇನು ಗೊತ್ತು, ನಾವು ನಮಗ್ ಗೊತ್ತಿದ್ದ ಅವ್ರಿಗೆ ಹೇಳೋದು, ಅವ್ರಿಗೆ ಗೊತ್ತಿದ್ದ ನಮಗ್ ತಿಳ್ಕೊಳ್ಳೋದು. ಅಷ್ಟೇ ಅಲ್ಲ, ವಿಶೇಷವಾಗಿ ನಾವು ಹೇಳಿದ್ದನ್ನ ಕೇಳಿದಾಗ ಅವ್ರಿಗೆ ಆನಂದ, ಅವ್ರು ಹೇಳಿದ್ದನ್ನ ಕೇಳಿದಾಗ ನಮಗೆ ಆನಂದ, ಈ ತರ ಆಗ್ತಾ ಇರುತ್ತೆ. ಹೇಳ್ತಾರೆ, ಸ್ಮರಂತಹ ಸ್ಮಾರಯಂತಶ್ಚ ಮಿಥೋಹೌಘಹರಂ ಹರಿಂ ಭಕ್ತಾ ಸಂಜಾತಯ ಭಕ್ತ್ಯ ಬಿಭ್ರತಿ ಉತ್ಪುರತಾಂತನು. ತಾವು ಸ್ಮರಣೆ ಮಾಡುತ್ತಾರೆ, ಇನ್ನೊಬ್ಬರಿಗೆ ಸ್ಮರಣೆ ತಂದು ಕೊಡುತ್ತಾರೆ. ಹಾಗೆ ಎಲ್ಲ ಪಾಪವನ್ನ ನಾಶ ಮಾಡತಕ್ಕಂತಹ ಶ್ರೀಹರಿಯ ಪಾದವನ್ನು ಸ್ಮರಣೆ ಮಾಡುತ್ತಾ ಎಲ್ಲರೂ ಆನಂದಾಶ್ರುಗಳನ್ನು ಸುರಿಸ್ತಾ ಸಂತೋಷ ಪಡ್ತಾ ಇರುತ್ತಾರೆ. ಯಾರು ಅಂದ್ರೆ ನಗುವರು, ರೋದಿಸುವರು, ನಾಟ್ಯವಾಡುವರು ಅಂತ ವಾದ್ಯರಾದರು, ಶ್ರೀಪಾದರಾದರು, ವ್ಯಾಸರಾದರು, ಪುರಂದರದಾಸರು, ಕನಕದಾಸರು ಎಲ್ಲ ಒಂದು ಸೆಟ್ಟೇ ಸೇರಿಬಿಟ್ಟಿತ್ತವಾಗ ಅಲ್ವಾ, ಎಲ್ಲರೂ ಸೇರಿಬಿಟ್ಟಿದ್ರು. ಎಲ್ಲರೂ ಭಗವಂತನ ಗುಣಗಾನ ಮಾಡೋರೆ, ಒಬ್ಬರು ಪ್ರಪಂಚದ ಹರಟೆ ಮಾಡೋರೆ ಇಲ್ಲವೇ ಇಲ್ಲ. ಅದ್ಭುತವಾಗಿ ಗಾನ ಮಾಡುತ್ತಾ ಇದ್ರು, ಎಲ್ಲರ ಕಣ್ಣಲ್ಲಿ ನೀರು, ಆನಂದ ಪಡ್ತಾ ಇದ್ರು. ಹಾಗೆ ಹಾಗೆ ಬ್ಯಾಚ್ ಬ್ಯಾಚ್ ಬಂತು ನೋಡಿ. ಅವರು ಹಾಗೆ ಬಂದ ಮೇಲೆ ಮತ್ತು ರಾಯರ ಕಾಲಕ್ಕೆ ಸುಧೀಂದರು, ರಾಯರು, ಅವರ ಸುತ್ತಿರತಕ್ಕಂತಹ ವ್ಯಕ್ತಿಗಳು ಎಲ್ಲರೂ ಬಂದ್ರು. ನಂತರ ಮತ್ತು ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಆ ಕಾಲದ ಸತ್ಯಬೋಧರು, ಎಲ್ಲ ಜ್ಞಾನಿಗಳು, ವ್ಯಾಸತತ್ವಜ್ಞರು, ವಿಷ್ಣುತೀರ್ಥರು, ಎಲ್ಲ ಒಂದು ಬ್ಯಾಚ್ ಬಂದು ಹೋಯಿತು. ಇನ್ನು ಯಾವ್ಯಾವ ಬ್ಯಾಚ್ ಮುಂದೆ ಬರ್ತಾರೋ, ಯಾರು ಇರ್ತಾರೋ ಗೊತ್ತಿಲ್ಲ, ಮಹಾನುಭಾವರು ಬರಲಿಕ್ಕಿದ್ದಾರೋ. ಆ ರೀತಿಯಲ್ಲಿ ಅದ್ಭುತವಾದ ಎಲ್ಲಾ ಭಗವಂತನ ಚಿಂತನೆಯನ್ನು ಮಾಡುತ್ತಾ ಆನಂದ ಪಡ್ತಾರಂತೆ. ಅದನ್ನ ಹೇಳುತ್ತಾ ಇದ್ದಾರೆ. ನಗುವರು, ರೋಧಿಸುವರು ಅಂತ ಹೇಳಿದಾರಲ್ಲ, ಅದೇ ಕ್ವಚಿತ್ ರುದಂತಿ ಅಡತಾರೆ. ಅಚ್ಯುತ ಚಿಂತೆಯ ಕ್ವಚಿತ್ ಹಸಂತಿ ನಂದಂತಿ ವದಂತಿ ಅಲೌಕಿಕಾಹ ನೃತ್ಯಂತಿ ಗಾಯಂತಿ ಅನುಶೀಲಯಂತ್ಯಜಂ ಭವಂತಿ ತುಷ್ಣೀಂ ಪರಮಿತ್ಯ ನಿರ್ವೃತಾಹ. ಕೆಲವೊಮ್ಮೆ ಅಡತಾರೆ, ನಗತಾರೆ, ಕೆಲವೊಮ್ಮೆ ಗಟ್ಟಿಯಾಗಿ ಹರೇ ಗೋವಿಂದ ಅಂತ ಹೇಳ್ತಾರೆ, ಇನ್ನೊಂದು ಸಲ ಕುಣಿದು ಬಿಡುತ್ತಾರೆ, ಗಾನ ಮಾಡುತ್ತಾರೆ, ಇನ್ನೊಂದು ಸಲ ದೇವರನ್ನೇ ಸ್ಮರಣೆ ಮಾಡುತ್ತಾ ದೇವರು ಹೇಗೆ ಮಾಡಿದ್ರು ಹಾಗೆ ತಾವು ನರ್ತನ ಮಾಡುತ್ತಾ ಹೋಗ್ತಾ ಇರ್ತಾರೆ. ಕೆಲವೊಮ್ಮೆ ಯಾವುದೂ ಇಲ್ಲ, ಒಬ್ಬರೇ ಸುಮ್ಮನೆ ಕೂತು ಬಿಡುತ್ತಾರೆ, ಭಗವಂತನಲ್ಲೇ ಮನಸ್ಸಿಟ್ಟು ಬಿಡುತ್ತಾರೆ. ಇತಿ ಭಾಗವತಾನ್ ಧರ್ಮಾನ್ ಶಿಕ್ಷನ್ ಭಕ್ತ ತದುತ್ಥಯ ನಾರಾಯಣ ಪರೋ ಮಾಯಾಂ ಅಂಜಸ್ತರದಿ ದುಷ್ಟರಾಂ. ಪ್ರಶ್ನೆ ಕೇಳಿದ್ದೇನೆ, ಶ್ರೀಹರಿಯ ಮಾಯೆಯನ್ನ ಗೆಲ್ಲಬೇಕಾದರೆ ಏನು ಮಾಡಬೇಕು ಅಂದರೆ, ಈ ರೀತಿ ಭಾಗವತ ಧರ್ಮಗಳನ್ನ ಶಿಕ್ಷನ್ ಗುರುಗಳಿಂದ ಚೆನ್ನಾಗಿ ಪಡೆಯುತ್ತಾ, ಶಿಕ್ಷೆ ಪಡೆಯುತ್ತಾ, ಅಭ್ಯಾಸ ಮಾಡುತ್ತಾ, ಅದರಿಂದ ನಾರಾಯಣ ಪರನಾಗಿ ವಿಶೇಷವಾಗಿ ಮಾಯೆಯನ್ನು ಗೆಲ್ಲಬಹುದು. ಅದು ಬಿಟ್ಟರೆ ಬೇರೊಂದು ಮಾರ್ಗ ಇಲ್ಲವೇ ಇಲ್ಲ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.